ಆಹಾರೇ ತಿರಿಸಿ ತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರ ನರ ದ್ವೀಷ ಶತ್ರುಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾಃ ಸಕಲ ಗುಣ ನಿಧಿಃ ಸರ್ವದೋಷ ವ್ಯಪೇತಃ ಪೂರ್ಣಾನಂದೋ ಅವ್ಯಯೋಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ದೃಷ್ಟಾಂತ ಕೊಟ್ಟು ಹೇಳಿದರು, ಸರ್ವದಾ ಸರ್ವಸ್ವಂ ಜಲದಾಹಿತ್ವಾ ವಿರೇಜು ಶುಭವರ್ಚಸಃ ಯಥಾ ತಕ್ತೈಷಣಾ ಶಾಂತಃ ಮುನಯೋ ಮುಕ್ತಕಲ್ಮಷಾಃ ಗಿರಯೋ ಮುಮುಚುಸ್ತೋಯಂ ಕುಚಿನ್ನ ಮುಚುಶಿವಂ. ಬೆಟ್ಟಗಳು ಕೆಲವು ಕಡೆ ನೀರನ್ನು ಸುರಿಸಲಿಲ್ಲ. ಯಥಾ ಜ್ಞಾನಾಮೃತಂ ಕಾಲೇ ಜ್ಞಾನಿನೋ ದದತೇ ನವಾ. ಜ್ಞಾನಿಗಳು ಶ್ರೋತ್ರಾನುಕೂಲ್ಯ ಇದ್ದ ಕಾಲದಲ್ಲಿ ಕೊಡ್ತಾರೆ, ಜ್ಞಾನೋಪದೇಶ ಮಾಡಿದ್ರೆ ಬೇರೆ ಕಡೆ ಮಾಡೋದಿಲ್ವಲ್ಲ ಹಾಗೆ ಅಂತ ತಿಳಿಸಿದೆ. ಬೆಟ್ಟಗಳು ಎತ್ತರ, ಜ್ಞಾನಿಗಳು ಎತ್ತರ. ಬೆಟ್ಟಗಳಲ್ಲಿ ನೀರು, ಜ್ಞಾನಿಗಳಲ್ಲಿ ಶಾಸ್ತ್ರ. ಆದರೆ ಒಂದು ಕಡೆ ಇದೆ, ಒಂದು ಕಡೆ ಇಲ್ಲ. ಅದು ಹೊಲಿಸ್ಕೊಂಡ್ಬಿಟ್ರೆ ನೀರಿದ್ರೂ ಕೂಡ ಎಲ್ಲ ಕಡೆ ಕೊಡಬೇಕು ಅಂತ ನಿಯಮ ಇಲ್ಲ. ಎಲ್ಲಿ ಕೊಡಬೇಕು ಅಲ್ಲಿ ಕೊಡ್ತಾರೆ, ಎಲ್ಲಿ ಕೊಡಬಾರ್ದು ಅಲ್ಲಿ ಕೊಡೋದಿಲ್ಲ. ಅದರಿಂದ ಸರಿಯೇ ಆಚಾರ್ಯ ತುಂಬ ಜನ ಪ್ರಶ್ನೆ ಮಾಡ್ತಾರೆ, ಆಚಾರ್ಯ ಎಲ್ಲರನ್ನ ಯಾಕೆ ಕನ್ವರ್ಟ್ ಮಾಡಲಿಲ್ಲ? ಇಡೀ ಭೀಮಸೇನ ದೇವರಾಗಿದ್ದಾಗ ಇಡೀ ಜಗತ್ತಿನಲ್ಲೇ ಭದ್ರ ಸಿದ್ಧಾಂತ ಇತ್ತು, ಈಗ ಯಾಕೆ ಮಾಡಲಿಲ್ಲ ಅಂತ ಕೇಳಿದ್ರೆ ಅಧಿಕಾರಿಗಳಿಲ್ಲ ಅಂತವ್ರು. ಅಯೋಗ್ಯರಿಗೆ ಹೇಳಬಾರ್ದು ಎಂಬ ಕಾರಣಕ್ಕೋಸ್ಕರ ಅವರಿಗೆಲ್ಲ ಹೇಳ್ತಾ ಇಲ್ಲ. ಯಾರಿಗೆ ತಿಳಿಬೇಕು ಅಷ್ಟು ಮಾತ್ರ ತಿಳಿಬೇಕು. ಅದು ಅದು ಆಚಾರ ಜ್ಞಾನ. ತಾವು ತಮ್ಮ ಹೆಸರಿಗೋಸ್ಕರ ಏನು ಮಾಡೋದು ಬೇಕಾದ್ರೆ ಅವರು ಬರೀ ಹೆಸರಿಗೋಸ್ಕರ ಏನು ಬೇಕಾದ್ರೆ ಮಾಡ್ಬೋದಾಗಿ ಹೆಸರಿಗೋಸ್ಕರ ಮಾಡಿ ಕರ್ತವ್ಯ ಎಷ್ಟೋ ಅಷ್ಟೇ, ದೇವರು ಕಳಿಸಿದ ಉದ್ದೇಶ ಎಷ್ಟೋ ಅದು ಮಾಡಿಬಿಟ್ರಷ್ಟೇ. ಅವ್ರು ಹೇಳಿದ್ದೇನು, ಆನಂದಯೇ ಸುಮುಖ ಭೂಷಿತ ಭೂವಿಭಾಗ ರೂಪಾಂತರೇಣ ಮಮ ಸದ್ಗುಣ ಏನ. ಯಾರಿಗೆ ಮಾಡಬೇಕು ಸದ್ಗುಣ ನಿರ್ಣಯ ಏನ? ಯಾರಿಗೆ? ದೈವೀ ಪ್ರಜಾ ವಿಶರಣಾಹ. ಸಾತ್ವಿಕ ಸಂಪತ್ತಿನ ಜನ ಕಷ್ಟಪಡ್ತಿದ್ದಾರೆ, ಅವರು ಉದ್ಧಾರ ಮಾಡಿ ಅಂತ ಕಳಿಸಿದ್ರು. ಆ ಕೆಲಸ ಮಾಡಿದ್ರು ಅಷ್ಟೇ ಹೊರತು ಬೇರೆ ಮಾಡಕ್ಕೆ ಹೋಗಲಿಲ್ಲ. ಇದು ತಾವು ಇದು ಅದೇ ಅವರೇ ದೃಷ್ಟಾಂತ. ಯಾವಾಗ ಹೇಳಬೇಕು ಯಾವಾಗ ಹೇಳಬಾರ ಅಂತ ಅವ್ರಿಗೆ ಗೊತ್ತು. ನೈವಾವಿದನ್ ಕ್ಷೀಯಮಾಣಂ ಜಲಂ ಗಾಥ ಜಲೇಚರಾಹ ಯಥಾಯುನ್ವಹಂ ಕ್ಷಯ್ಯಂ ನರಾಮೂಢಾ ಕುಟುಂಬಿನ. ಎಷ್ಟು ಒಳ್ಳೊಳ್ಳೆ ಶ್ಲೋಕಗಳು ಪ್ರತಿಯೊಂದು. ನೈವಾವಿದನ್ ಕ್ಷೀಯಮಾಣಂ ಜಲಂ ಗಾಥ ಜಲೇಚರಾಹ ಯಥಾ ಆಯುರನ್ವಹಂ ಕ್ಷಯ್ಯಂ ನರಾಮೂಢಾ. ಗಾಢವಾದ ನೀರಿನಲ್ಲಿ ವಾಸ ಮಾಡ್ತಕ್ಕಂಥ ಜಲಚರಗಳಿಗೆ ಆ ಜಲಾಶಯದಿಂದ ಜಲಂ ಕ್ಷೀಯಮಾಣಂ ನೈವಾವಿದನ್ ಅವ್ರಿಗೆ ಗೊತ್ತಾಗೋದಿಲ್ಲ. ನೀರು ಕಡಿಮೆ ಆಗುತ್ತೆ ಅಂತ ಗೊತ್ತಾಗೋದಿಲ್ಲ. ಹೆಜ್ಜಾವಾಗ ಇದ್ಬಿಡ್ತವೆ, ನೀರು ಕಡಿಮೆ ಆದಾಗ ಅವರು ಒದ್ದಾಡಿಬಿಡ್ತಾರೆ. ಗೊತ್ತಾಯ್ತಾ? ಅದು ನೀರು ವಿಹಾರ ಮಾಡೋದು ಗೊತ್ತೇ ಬರುತ್ತೆ ಅವರಿಗೆ, ನೀರಿನ ಲೆವೆಲ್ ನೋಡೋದು ಗೊತ್ತಿಲ್ಲ. ಅದೇ ರೀತಿನೇ ಯಥಾ ಆಯುರ್ ಅನ್ವಹಂ ಕ್ಷಯ್ಯಂ ನರಾಮೂಢ ಕುಟುಂಬಿನಃ. ನಾವು ಆಯುಷ್ಯ ಹೋಗುತ್ತೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಆಯುಷ್ಯ ಹೋಗೋದ್ರ ಮರೆತು ಬಿಟ್ಟು ಪೆಟ್ರೋಲ್ ನೋಡ್ಕೊತಾ ರಿಸರ್ವ್ ಬಂತು ಅಂತ ಲೈಫ್ ರಿಸರ್ವ್ ಬಂತು ಅಂತ ನೋಡ್ಕೊಳ್ಳೋದಿಲ್ಲ. ತನ್ನ ಆಯುಷ್ಯ ರಿಸರ್ವ್ ಬಂದ ಅರ್ಥನೆ ಮಾಡ್ಕೊಂಡ್ಬಿಡೋದಿಲ್ಲ. ಅದ್ರ ಬಗ್ಗೆ ಭಾರಿ ಕಾಳಜಿ, ಅಯ್ಯೋ ಅಯ್ಯೋ ನೋಡ್ತಾ ಇರ್ತಾರೆ ಅದನ್ನು. ಪಾಪ ಯಾವ ಎಷ್ಟಿದೆಯೋ ಎಷ್ಟಿದೆಯೋ ಅಂತೇಳಿ ತನ್ನ ಆಯುಷ್ಯ ಎಷ್ಟಿದೆ ಅದೇ ಎಲ್ಲಿಂದ ಬಂದೆ ಮುಂದೆ ಅತ್ತಪ್ಪ ಹೇಳ ಇಲ್ಲಿ ನನಗೆ ಎಷ್ಟು ದಿನ ವಾಲಸ್ಯ ಬರುಡೆ. ಮಾತಿನ ಅರ್ಥ ಯಥಾಯುಹು ಅನ್ನಹಂ ಕ್ಷಯ್ಯಂ. ಆಯುಷ್ಯ ಹೇಗೆ ಹೋಗುತ್ತೆ? ಸೋಲಕ್ಕೆ ಶುರು ಮಾಡಿ ನೀರು ಹೇಗೆ ಹೋಗ್ತಾ ಇರುತ್ತೆ? ಕಂಟಿನ್ಯೂಸ್, ಸ್ಟಾಪ್ ಮಾಡೋದಿಲ್ಲ ಆಯುಷ್ಯ. ಎವ್ರಿ ಮೊಮೆಂಟ್ ಏನಾಗ್ತಾ ಇರುತ್ತೆ ಆಯುಷ್ಯ? ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಮೈನಸ್ ಆಗ್ತಾನೆ ಇರ್ತದೆ. ಅದನ್ನು ತಿಳ್ಕೊಳ್ಳೋದೇ ಇಲ್ಲ ಬೇರೆ. ಅದನ್ನೇ ಧರ್ಮರಾಜ ಹೇಳಿದ್ದು ಯಕ್ಷನಿಗೆ. ಏನು ಆಶ್ಚರ್ಯ ಅಂತ ಹೇಳ್ತಾರೆ ಜಗತ್ತಿನ ಭಾರಿ ದೊಡ್ಡ ಆಶ್ಚರ್ಯ ಅಂದರೆ ಅವ್ರ ಸತ್ತ ಇವ್ರ ಸತ್ತ ಅಂತ ತಿಳ್ಕೊತಾ ಇರೋ ಹೊರತು ತಾನು ಸಾಯ್ತಾನೆ ತಿಳ್ಕೊಳ್ಳೋದೇ ಇಲ್ವಲ್ಲ ಅಂತ ಆಶ್ಚರ್ಯ ಅಂತ ಹೇಳಿ. ಕ್ಷಯಂ ನರ ಮೂಢ ಕುಟುಂಬಿನಃ. ಅವ್ರು ಮೂಢರಾಗ್ತಾರೆ. ಮೂಢರಲ್ಲಿ ಏನು ಕಾರಣ? ಕುಟುಂಬಿನಃ. ಮೈಂಡ್ ಅಟೆನ್ಷನ್ ಡೈವರ್ಟ್ ಆಗಿಬಿಡುತ್ತೆ, ನೋಡೋದು ಬಿಡಿಸ್ಬಿಡ್ತಾರೆ ಅಂತ ಹೇಳ್ತಾರೆ. ಕೆಲ ಯಾಮಾರಿಬಿಟ್ಟೆ ಅಂತ ಹೇಳೋದಲ್ಲಿ ಕೆಲವು ಪೆಟ್ರೋಲ್ ಆಗೋಗ್ಬಿಟ್ಟಿರುತ್ತೆ, ಎಲ್ಲ ನಿಂತ್ಕೊಂಡ್ಬಿಡ್ತಾರೆ, ಅಯ್ಯೋ ಯಾಮಾರಿಬಿಟ್ಟೆ ಅಂತ ಹೇಳಿದೆ, ಏನೋ ನೋಡ್ತಾ ನೋಡ್ತಾ ಯಾಮಾರಿದೆ. ಆ ರೀತಿ ಆಗಿದೆ. ಇವತ್ತು ಕುಟುಂಬ ಅಟ್ರಾಕ್ಟ್ ಮಾಡೋದ್ರಿಂದ ಆಯುಷ್ಯದ ಅವಲೋಕನ ಬಿಟ್ಬಿಡ್ತಾನೆ ಅವನು. ಅದಕ್ಕೆ ರಾಯರು ಕೇಳಿದ್ದೀನಿ ಎಷ್ಟು ದಿವಸ ಇರಬೇಕು ಅಂತ ಕೇಳಿದ್ರಲ್ಲ, ಎರಡು 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 ಆ ಯೋಚನೆ ಮಾಡ್ತೀರಿ ಅಂತ ಹೇಳೋದಕ್ಕೋಸ್ಕರ ಮಾಡಿದ್ ಮಾತದು. ಗಾಧ ಜಲಚರ ಅಲ್ಪ ಜಲಚಾರಿಣು ಮತ್ಸ್ಯಾದಿ. ಇದು ಸಮುದ್ರಕ್ಕೆ ಯೋಚನೆ ಇಲ್ಲ, ಯಾತಕ್ಕೆ? ನೀರು ಕಡಿಮೆ ಆಗೋ ಚಾನ್ಸೇ ಇಲ್ಲ. ಆದರೆ ಬೇರೆ ಎಂಥ ಜಲಾಶಯದಲ್ಲೂ ಕೂಡ ನೀರು ಕಡಿಮೆ ಆಗ್ತಾನೆ ಇರ್ತದೆ. ಅದಕ್ಕೆ ಮೂರು ಕಥೆ ಹೇಳ್ತಾರೆ ಮಹಾಭಾರತದಲ್ಲಿ ಭೀಷ್ಮರು ಹೇಳ್ತಾರೆ. ಮೂರಿದ್ದು ಮೀನುಗಳು, ದೊಡ್ಡ ಸರೋವರ ನೀರು ಹೋಗ್ತಾ ಇದೆ, ಮೂರು ಮೀನುಗಳಿದ್ವು. ಒಬ್ಬನೇನವನು ದೀರ್ಘದರ್ಶಿ ಅಂತ ಒಬ್ಬ, ಇನ್ನೊಬ್ಬನು ಪ್ರತ್ಯುತ್ಪನ್ಮತಿಯ ಒಬ್ಬ, ಇನ್ನೊಬ್ಬ ಮೂಢ ಅವನು ದೀರ್ಘಸೂತ್ರಿ. ಅವನೇನು ಮಾಡಿದ್ರು, ಮೂರು ಮೂರು ರೆಪ್ರೆಸೆಂಟ್ ಮಾಡ್ತಿದ್ದಾವೆ ಅಷ್ಟೇನೆ. ಆ ಬೇಸಿಗೆ ಶುರುವಾಯಿತು. ಒಬ್ಬನು ಯೋಚನೆ ಮಾಡ್ದ, ಇನ್ನ ನೀರು ಕಡಿಮೆ ಆಗಿಬಿಡತ್ತೆ ಬೇಡ. ಆಮೇಲೆ ನೀರು ಕಡಿಮೆ ಆಗದೇ ಕಾಯ್ತಿರ್ತಾರೋ, ಒಂದು ಬಲೆ ಹಾಕಿ ಹಿಡ್ಕೊಂಡು ಹೋಗ್ಬಿಡ್ತಾರೆ, ನಾವಿಲ್ಲಿರೋದು ಬೇಡ ಹೋಗೋಣ ಅಂತ ಕಾಡಿದ್ರು. ಗೆರೆ ಅದು ಕೇಳಲಿಲ್ಲ, ಅಯ್ಯೋ ಇನ್ನು ಯಾವಾಗ ಮುಗಿಯುತ್ತೋ ಏನು ಅವಸರ ಅಂತ ಹೇಳಿದ್ರು. ನೀವು ಏನಾರು ಮಾಡ್ಕೊಂಡು ಹೋಗ್ತೀನಿ ಅಂತ ಹೋಗ್ಬಿಟ್ಟು ಅವನು. ಸಂಡದ ನೀರು ಹೋಗ್ತಿತ್ತಲ್ಲ, ರೂಟ್ ಇತ್ತು, ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ, ಸೇಫ್ ಆಗೋಯ್ತು. ಇನ್ನೊಬ್ರು ಏನು ಮಾಡಿದ್ರೆ ಪ್ರತ್ಯುತ್ಪನ್ನ ಮತಿ ಅವನು. ಪ್ರತ್ಯುತ್ಪನ್ನ ಮತಿ ಅಂದ್ರೇನು? ಆ ಕಾಲಕ್ಕೆ ಏನು ಮಾಡೋಕ್ಕೂ ಬಹಳ ಬುದ್ಧಿವಂತ ಅವನು. ಅವನೇನು ಮಾಡಿಬಿಟ್ಟ, ನೋಡ್ದ ಬಂದು ಹಾಕಿಬಿಟ್ರು, ಎಲ್ಲ ಗಾಳಿ ಹಾಕಿಬಿಟ್ಟು ಸಿಕ್ಕಾಕೋಬಿಟ್ರು. ಅವ್ನು ಯೋಚನೆ ಮಾಡ್ದ, ಏನಾದ್ರು ಮಾಡಿ ಉಳ್ಕೋಬೇಕು, ಅವ್ನು ಹೇಳಿದ ಮಾತು ಕೇಳಬೇಕಾಗಿತ್ತು, ಕೇಳಲಿಲ್ಲ, ಬೇರೆ ದಾರಿ ಇಲ್ಲ ಅಂತ ಹೇಳಿ ಗಾಳನ ಹಿಡ್ಕೊಂಡ ಮಾಡ್ತಾ ಹಿಡ್ಕೊಳ್ಳಿಲ್ಲ. ಯಾವಾಗ ಅವನು ಹತ್ತಕ್ಕೆ ಎದ್ದು ಬೇರೆ ಕಡೆ ಎದ್ದಿದ್ದ ಎಸ್ಕೇಪ್ ಆಗಿಬಿಡ್ತು. ಅದು ಬುದ್ಧಿವಂತಿಕೆ ಮಾಡ್ತದ, ಅದು ಎಕ್ಸ್ಟ್ರಾಡಿನರಿ ಬ್ರಿಲಿಯಂಟ್ ಆಗಿದ್ದಕ್ಕೆ ಆ ಕೆಲಸನೇ ಇತ್ತು. ಇನ್ನೊಂದಿತ್ತಲ್ಲ ದೀರ್ಘಸೂತ್ರಿ, ಅದು ಬಂದಾನುವಣ ಬಂದಾನುವಣ ಅಂತ ಕೂತಿತ್ತು, ಎಳ್ಕೊಂಡೋದ್ರು ಕೊಂದು ಹಾಕಿಬಿಟ್ರು. ಮೂರು ಕೇಸ್ ಇದೆ, ಮೊದಲೇ ವ್ಯವಸ್ಥಿತವಾಗಿ ಯೋಜನೆ ಮಾಡಿ ಹೋಗಿದ್ದು ಒಂದು. ಆ ಕಾಲ ಬುದ್ಧಿ ಅಜಾ ಬಿಡದಂಥವ್ರು ಏನು ಮಾಡಿದರು, ಪ್ರತ್ಯುತ್ಪನ್ನ ಮತಿ, ಆ ಕಾಲಕ್ಕೆ ನಾರಾಯಣ ಅಂತ ಉದ್ಧಾರ ಆಗಿಬಿಟ್ರು. ಇದು ಜಡಭರತಾದಿಗಳ ದೊಡ್ಡ ಸಾಧನೆ ಮಾಡಿ ಉದ್ಧಾರ ಆಗಿಬಿಟ್ರು. ಇನ್ನೂ ಕೆಲವರು ಇರ್ತಾರೆ ದುರ್ಯೋಧನಾದಿಗಳು, ಏನು ಮಾಡಿ ಕೃಷ್ಣ ಎದುರಿಗಿದ್ದರೂ ಉದ್ಧಾರ ಆಗಲಿಲ್ಲ, ಕೃಷ್ಣ ಬೈಕದ ಸತ್ಯ ಹೊರತು ಉದ್ಧಾರ ಆಗಲಿಲ್ಲ. ಅದರಿಂದ ನಿನ್ನ ಮಕ್ಕಳು ಅಂಥವ್ರು ಅಂತ ಭೀಷ್ಮರ ಕತೆ ಹೇಳ್ತಾ ಹೋಗ್ತಾ ಇದ್ದೀನಲ್ಲ, ಶಾಂತಿ ಬರೋದು ಒಂದು ಕತೆ ಅದು. ನಿನ್ನ ಮಕ್ಕಳು ಇಷ್ಟೆಲ್ಲ ಹಾಳಾದರೂ ಬುದ್ಧಿ ಬಂದಿಲ್ಲ ಅಂತ ಹೇಳಿದರೆ ಆ ದೀರ್ಘಸೂತ್ರಿಗಿಂತ ಹೋಪ್ಲೆಸ್ ಕೇಸ ಒಂದು. ಪಾಂಡವರು ಹೇಗಿದ್ದರು ಯೋಚನೆ ಮಾಡು, ಅದೆಲ್ಲ ತಿಳಿಸ್ತಾ ಬರ್ತಾ ಇದು ಈ ಕಥೆಯಲ್ಲಿ ಇಂಡಿಕೇಶನ್ ಇದೆ. ನೈರ್ವಾವಿಧಂ ಶೀಯಮಾನಂ ಜಲಂ ಗಾಧ ಜಲೇ ಚರಾಹ ಯಥಾಯುರನ್ವಹಂ ಕ್ಷಯ್ಯಂ ನರಾಮೂಢಾಹ ಅನ್ವಹಂ ಕ್ಷಯ್ಯಂ. ಅದು ಎವೆರಿ ಮೊಮೆಂಟ್, ಎವೆರಿ ಡೇ. ನರಾಮೂಢಾಹ ಕುಟುಂಬಿನಃ ಕ್ಷೀಯಮಾನಂ ಶುಷ್ಯಮಾನಂ ಜಲಂ ನೈವಿಧನ್ ನೈವವಿದುಹು ಅನ್ವಹಂ ಕ್ಷಯ್ಯಂ ಶುಭಕರ್ಮಭಿ ಕ್ಷೇತುಂ ಶಕ್ಯಮಾಯುಸ್ತಥಾ ಮೂಢಾಹ ಕುಟುಂಬಿನಃ ಕುಟುಂಬ ವಿಷಯ ಮೋಹಿತ ನರಾಹ ನಾ ವಿಂದಂತಿ ಯಥಾ ತಥೇ. ಅದಕ್ಕೆ ಕುಟುಂಬ ವಿಷಯ ಮೋಹಿತಾ ನರಾಹ, ಕುಟುಂಬ ವಿಷಯದ ಮೋಹ ಇದ್ದವರಿಗೆ ಅದು ಗೊತ್ತಾಗೋದಿಲ್ಲ. ಕ್ಷಯ್ಯ ಜಯೋ ಶಕ್ಯಾರ್ಥ ಇತಿ ಸೂತ್ರಂ. ಯಾತಕ್ಕ ಪದ ಬಂತು ಅಂದರೆ ಕ್ಷಯ್ಯ ಜಯ ಅಂತ ಸೂತ್ರ ಇದೆ, ಸೂತ್ರಕ್ಕೆ ತಕ್ಕಂತೆ ಪದ ಬಂದಿದೆ ಅಂತ ಹೇಳಿ ಅದನ್ನು ತಿಳಿಸಿದೆ. ಅಶಕ್ಯಂ ಅನ್ನೋ ಪದಕ್ಕೆ ಅದು ಹೇಳಿದ ಅರ್ಥ. ಅದು ಮುಂದೆ ಹೇಳ್ತಾರೆ, ಗಾಧ ಕೃಪಣ ಕುಟುಂಬ ವಿಜೇಂದ್ರಿಯ ಮುಂದೆ ಗಾಧ ವಾರಿಚರಾಹ ತಾಪಂ ಅವಿಂದನ್ ಶರದರ್ಕಜಂ ಯಥಾ ದರಿದ್ರ ಕೃಪಣ ಕುಟುಂಬಿ ಅವಿಜೇಂದ್ರಿಯ. ಅಲ್ಲಿ ಕ್ಷಯಮ್ಮನ ಪದ ಬಂದಿದ್ದಕ್ಕೆ ಸೂತ್ರ ಕೋಟ್ ಮಾಡಿದ್ರು. ಕ್ಷಯ ಬೇರೆ, ಕ್ಷಯ್ಯ ಬೇರೆ. ಕ್ಷಯ ಅಂದ್ರೆ ನಾಶ, ಕ್ಷಯ ಅಂದ್ರೆ ನಾಶವಾಗುವುದು ಅಂತ ಅರ್ಥ, ಗೊತ್ತಾಯ್ತಾ? ಕ್ಷಯಯುಕ್ತವಾದದ್ದು ಕ್ಷಯ, ವಂಶ ಬೇರೆ, ವಂಶ್ಯ ಬೇರೆ, ನ್ಯಾಯ ಬೇರೆ, ನ್ಯಾಯ್ಯ ಬೇರೆ. ನ್ಯಾಯ ಅಂದ್ರೆ ನ್ಯಾಯ, ನ್ಯಾಯ ಅಂದ್ರೆ ನ್ಯಾಯಕ್ಕೆ ಅನುಗುಣವಾದದ್ದು ನ್ಯಾಯ್ಯ. ಅದೆಲ್ಲ ಬಿಡಿಸ್ಕೋಬೇಕಾದ್ರೆ ಅದಕ್ಕೆ ಸೂತ್ರ ಇದೆ, ಕ್ಷಯ ಜಯೋ ಶಕ್ಯಾರ್ಥ ಅಂತೇಳಿ. ಗಾಧ ವಾರಿ ಚರಾಸ್ತಾಪಂ ಅವಿಂದನ್ ಶರದರ್ಕಜಂ. ಏನು ಮಾಡಿದ್ರು, ಸಣ್ಣ ಸಣ್ಣ ಜಲಾಶಯಗಳು, ಅಲ್ಲಿ ಜಲಸರಗಳಿದ್ವು. ಒಳ್ಳೆ ಬೇಸಿಗೆ ಕಾಲ ಬಂತು, ಒಳ್ಳೆ ಭಯಂಕರ ಬಿಸಿಲು ಬಂತು, ತುಂಬ ನೀರು ಕಾದೋಯ್ತು, ದೊಕ್ಕ ಬರ್ತಾ ಇದೆ. ಅದೇ ರೀತಿನೇ ಯಥಾ ದರಿದ್ರ ಕೃಪಣ ಕುಟುಂಬಿ ಅವಿಜೇಂದ್ರಿಯ. ಸಾಮಾನ್ಯ ಸ್ವಲ್ಪ ಸಂಪತ್ತು ಇದ್ದವನಿಗೆ ದಿನ ಬೆಳಗಾದ್ರೆ ತಾಪ, ಒಂದು ಬಿಲ್ ಜಾಸ್ತಿ ಬಂದರೆ ಮ್ಯಾನೇಜ್ ಮಾಡೋಕೆ ಕಷ್ಟ ಬಿಡುತ್ತವನು. ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೊಂಡಿರ್ತಾನೆ, ಎಕ್ಸ್ಟ್ರಾ ಖರ್ಚು ಬಂದ ತಕ್ಷಣ ಏನಾಗುತ್ತೆ ಅವನಿಗೆ, ಭಾರಿ. ಯಾಕೆ ದರಿದ್ರ ಅವನು, ಅದು ನೀರು ಸ್ವಲ್ಪ ಇರೋದ್ರಿಂದ ಅವ್ರಿಗೆ ನೀರು ಬೇಗ ಕಾದು ಬಿಡುತ್ತೆ. ತುಂಬ ನೀರಿದ್ದಾಗ ಸೇಫ್ ಅದು. ಅದಕ್ಕೆ ಅಲ್ಪ ಜಲಚರಗಳು ಹೇಗೆ, ಅಲ್ಪ ನೀರಲ್ಲಿರ್ತಕ್ಕ ಜಲಚರಗಳು ಹೇಗೆ ಕಾದ ನೀರಿನಿಂದ ದುಃಖ ಪಡುತ್ತ ಹಾಗೆ, ದರಿದ್ರರಾದವನು ಕುಟುಂಬ ಪೋಷಣೆ ಮಾಡೋಕ್ಕಾಗದೇನೆ ಏನಾಗ್ತಾನೆ, ಒದ್ದಾಡ್ತಿರ್ತಾನೆ ಅಂತ ಹೇಳಿ. ಶರದರ್ಕ ಶರದೃತು ಸಂಬಂಧಿ ಸೂರ್ಯ ತಸ್ಮಾತ್ ಜಾಯಿತಿ ಶರದರ್ಕ ಜಾಹ ತಾಪವಿಂದ ಲೇಭಿರೆ ಧಾತು ಕೃಪಣೋ ದೀನೋ ಅಭಿಜಾಭಿಜಿತಾನಿ ಇಂದ್ರಿಯಾಣಿ ಏನ ಸ ಕುಟುಂಬಿ ಕುಟುಂಬ ಸಂಬದ್ಧಂ ತಾಪಂ ವಿಂದತೇ ಲಭೆ. ಯಾರ ಜಿತೇಂದ್ರಿಯತ್ವಾದಿ ಗುಣಗಳಿಲ್ಲ ಅಂಥವ್ರಿಗೆ ಪ್ರಾಬ್ಲಮ್ ಆಗುತ್ತೆ, ಕುಚೇಲ್ನಂಥವ್ರಿಗೆ ಆಗೋದಿಲ್ಲ. ಏನು ಇಲ್ಲದೆ ಹೋದ್ರೂ ಕೂಡ ಅವರಿಗೇನು ದುಃಖ ಆಗೋದೇ ಇಲ್ಲ, ಯಾಕೆ ಬೇರೆ ರೀತಿ ವ್ಯವಸ್ಥೆ ಮಾಡ್ಕೋತಾರೆ. ಶನೈಹಿ ಶನೈಹಿ ಜಹು ಪಂಕಂ ಸ್ಥಳಾನಿ ಆಸಮಶ್ಚ ವಿರುಧ ಯಥಾಹಂ ಮಮತಾಂ ಧೀರಾಹ ಶರೀರಾದಿಷು ಅನಾತ್ಮಸು. ಶನೈಹಿ ಶನೈಹಿ ಜಹು ಪಂಕಂ ಸ್ಥಳಾನಿ ಆಸಮಶ್ಚ ವಿರುಧ. ಏನಾಯಿತು, ಮಳೆಗಾಲ ಮುಗಿದು ಶರದ್ ಋತು ಬಂತು, ನಿಧಾನವಾಗಿ ನೀರೇನಾಗಿ ಶುರುವಾಯಿತು, ಕೆಸರೆಲ್ಲ ಕಡಿಮೆ ಆಗಲಿಕ್ಕೆ ಶುರುವಾಯಿತು. ಶನೈಹಿ ಶನೈಹಿ ಜಹು ಪಂಕಂ, ಪಂಕ ಅಂದರೆ ಕೆಸರು, ಕೆಸರು ಓವರ್ನೈಟ್ ಚೇಂಜ್ ಆಗೋದ್ರೆ ಏನಾಗುತ್ತೆ, ಅದು ಸ್ಲೋಲಿ ಬರುತ್ತೆ. ರಾತ್ರಿ ನಾವು ಕೊಳಕ್ ಮೇಲೆ ಇಟ್ಟರೆ ಬೆಳಗ್ಗೆ ಹೊತ್ತಿಗೆ ಏನಾಗಿರುತ್ತೆ, ತಿಳಿ ನೀರು ಬೇರೆ ಬಂದಿರುತ್ತೆ, ಅದು ಬೆಲ್ಲನೆ ಬೆಲ್ಲನೆ ಕೆಸರು ಬಿಡ್ತಾ ಹೋದ್ರು. ಮುಂದೆ ಸ್ಥಳಾನಿ ಆಸಮಸ್ಯೆ ವಿರುದ್ಧ, ಗಿಡಗಳು ಕೂಡ ಓವರ್ನೈಟ್ ಬೆಳೀಲಿಲ್ಲ, ನಿಧಾನವಾಗಿ ಹುಲ್ಲೆಲ್ಲ ಬೆಳೆದು ಲೆವೆಲ್ ಬಂತು, ನೀರು ಶುದ್ಧವಾಯಿತು, ಸಸ್ಯ ಬೆಳೆದು. ಹೇಗೆ ಅಂದರೆ, ಯಥಾ ಅಹಂ ಮಮತಾಂ ಧೀರಾಹ ಶರೀರಾದಿಷು ಅನಾತ್ಮಸು. ಆ ಧೀರರಾದವರು ಇದೇ ರೀತಿಯೇ ಅಹಂಕಾರ ಮಮಕಾರಗಳನ್ನು ನಿಧಾನವಾಗಿ ಗೆಲ್ತಾ ಬರ್ತಾರೆ ಅಂತ ಹೇಳಿದರು. ಮನಸ್ಸೇನಾಗುತ್ತೆ ಅವರಿಗೆ, ಅಹಂಕಾರ ಮಮಕಾರನೇ ಕೆಸರಿದ್ದಾಗೆ. ಸರೋವರದಲ್ಲಿ ಕೆಸರು, ಮಾನಸ ಸರೋವರ ಅಂತ ಹೆಸರು. ಮನಸ್ಸಲ್ಲಿ ಕೆಸರಿದ್ದಾಗಿರುತ್ತೆ, ಅವು ಓವರ್ನೈಟ್ ಹೋಗೋದಿಲ್ಲ. ಏನಾಗುತ್ತೆ, ಅವ್ರು ನಿಧಾನವಾಗಿ ಹೋಗ್ತಾ ಬರುತ್ತೆ. ಅದು ವಾಚ್ ಮಾಡ್ತಾ ಇರ್ತಾರೆ, ನೀರು ತಿಳಿಯಾಯ್ತೋ ಇಲ್ಲೋ ನೋಡ್ತಾರೆ, ನೀರು ತಿಳಿಯಾಯ್ತೋ ಇಲ್ಲ ನೋಡ್ತಾರೆ. ಪಾಪ ಹೇಳಿದ್ನಲ್ಲ, ಇದಕ್ಕೆ ಹೋದಾಗ ತೀರ್ಥಹಳ್ಳಿ ಹೋದ ಕಾಲಕ್ಕೆ ಒಂದು ಊರಿದೆ, ಒಂದು ತೀರ್ಥಹಳ್ಳಿಯಿಂದ 7 ಕಿಲೋಮೀಟರ್ ದೂರ. ದೂರ ಅಂದರೆ ಭಯಂಕರ ಕಾಡೋದು, ಕಾಡು ಅಂದರೆ ಕಗ್ಗಾಡು ಅಂದರೆ ಕಗ್ಗಾಡನೆ, ಕ್ರೂರ ಪ್ರಾಣಿಗಳು ಓಡಾಡ್ತಕ್ಕಂಥ ಜಾಗ. ಸರಿಯಾದ ರೋಡ್ ಕೂಡ ಇಲ್ಲ. ಅಲ್ಲಿ ಗಂಡ ಹೆಂಡತಿ ಒಬ್ಬ ಮಗ, 3 ಜನ ಇದ್ದಾರೆ ಅರ್ಚಕರು. ಅಲ್ಲಿ ಪಕ್ಕದಲ್ಲಿ ಬಾವಿಗಿವಿ ಏನೇನೇನೂ ಇಲ್ಲ, ನಲ್ಲಿಗಿಲ್ಲಿ ಏನೂ ಇಲ್ಲ. ಅಲ್ಲಿ ತುಂಗಭದ್ರಾ ನದಿ ಹರಿಯುತ್ತೆ, ತುಂಗಾ ನೀನು ಪತ್ರ ಆಗಿಲ್ಲ, ಅದು ತುಂಗಾ ನದಿ ಹರಿಯುತ್ತೆ. ಅದು ಬರೀ ಕೆಸರು ನೀರು. ಆ ನೀರು ಅವ್ರು ಏನು ಮಾಡ್ತಾರಂತೆ, 3 ದಿವಸ ಇಡ್ತಾರಂತೆ ಒಂದು ಇದರೊಳಗೆ ಮಳೆಗಾಲದಲ್ಲಿ. ಇದನ್ನು ಕುಡಿಯೋಕೆ ಬರಬೇಕಲ್ಲ, 3 ದಿವಸ ಇಟ್ಟು ತಿಳಿ ಮಾಡಿ ಅನೇಕ ಪಾತ್ರೆಗಳು, ಈಗಿನ ಪಾತ್ರೆಗಳು, ಈ ಪಾತ್ರೆ ಆ ಪಾತ್ರೆ ಹಾಕಿ 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 ಆಮೇಲೆ ಕುಡಿತೀವಿ ಅಂತ. ಇಷ್ಟು ಕಷ್ಟ. ಬೆಂಗಳೂರಿನ ಫಸ್ಟ್ ಕ್ಲಾಸ್ ನೀರು ಇಟ್ಕೊಂಡು ಒದ್ದಾಡಿ ಸ್ನಾನ ಮಾಡ್ದಾಗ ಕೂತಿರ್ತಾರೆ, ಅಲ್ಲಿಟ್ಟು ದೇವ್ರ ಪೂಜೆ ಮಾಡಬೇಕು. ನೋಡಿ ಆಶ್ಚರ್ಯ ಆಗಿರುತ್ತೆ. ಆಮೇಲೆ ಹೇಳ್ತಾರೆ, ಯಾರೇ ವೆರಿ ಹ್ಯಾಪಿ ಅಂತ ಹೇಳ್ತಾರೆ. ಮತ್ತೆ ತಮಾಷೆ ಅಂತ ಕೇಳಿದರೆ, ಇದಕ್ಕಿಂತ ಹುಬ್ಬಳ್ಳಿ ಜನ ಇದ್ದಾರೆ, ಆದಷ್ಟು ಭಾಳ ಅನುಕೂಲವಾಗಿದೆ ನಮಗೆ. ಅದು ಬಿದ್ದಿದ್ದ ಬೆರಿಗಿರಿ ಓಡಾಡ ಪಕ್ಕದಲ್ಲಿ ಎಲ್ಲ ಪ್ರಾಣಿಗಳು ಓಡಾಡ್ತಾ ಇರುತ್ತೆ, ಹಾವುಗಳು ಓಡಾಡ್ತಾ ಇರುತ್ತೆ. ಭಯ ಒಂದು ಕಡೆಗೆ, ನೀರಿಲ್ಲ ಒಂದು ಕಡೆಗೆ, ಅತಿ ಒಡಗೋಗ್ಬಿಟ್ರೆ ನೀರೇ ಇಲ್ಲ, ಬಂದುಬಿಟ್ರೆ ಕೆಸರು ನೀರು, ಯಾವಾಗಲೂ ಸ್ವಲ್ಪ ದಿವಸ ಒಳ್ಳೆ ನೀರು ಅಷ್ಟೇ. ಅದು ಅದು ಮತ್ತೆ 100 ಮೀಟರ್ ಹಿಡ್ಕೊಂಡು ಹೋಗ್ಬೇಕಾಗ್ತದೆ, ಪಕ್ಕದಲ್ಲಿ ತಕ್ಷಣ ಸಿಗೋದಿಲ್ಲ. ಅದು ಒಳ್ಳೆ ಆಳವಾದ ಇದು ಪಾತ್ರ ಇರೋದು, ಹಿಡ್ಕೊಂಡು ಕತ್ಕೊಂಡು ತರಬೇಕು. ಸ್ವಲ್ಪ ತಗೊಂಡೋದ್ರೆ ಓಡಾಟ ಜಾಸ್ತಿ ಆಗುತ್ತೆ, ದೊಡ್ಡ ಪಾತ್ರೆ ತೊಗೊಂಡ್ರೆ ಒತ್ಕೊಬರೋದು ಕಷ್ಟ ಆಗುತ್ತೆ. ಅಲ್ಲಿ ಎರಡೆರಡು ಪ್ರಾಬ್ಲಮ್. ಮತ್ತೆ ಎಷ್ಟೊಂದು ಮಾಡ್ತಾರೆ ಅಂದರೆ ಲೈಫ್ ಎಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ. ಎಲ್ಲ ಅನುಕೂಲ ಇದ್ದವ್ರಿಗೆ ಗೊತ್ತಾಗೋದಿಲ್ಲ, ಅನುಕೂಲ ಇಲ್ಲದವರಿಗೆ ವಿಚೇ ಎವರಿ ಡೇ ಏನದು ಚಾಲೆಂಜ್ ಇದ್ದಾಗ. ಶನೇ ಶನೇ ಜಹು ಪಂಕಂ ಸ್ಥಳಾನಿ ಆಸಂ. ಅವರೆಲ್ಲ ಗೌರ್ಮೆಂಟ್ ಕೊಡೋದು ತಿಂಗಳಿಗೆ 20,000 ಕೊಡ್ತಾರೆ, 20,000. ಅವ್ರು ಈಗ ಗ್ರ್ಯಾಂಟ್ ಮುಜರಾಯಿ ದೇವಸ್ಥಾನ, ಅದು 20,000 ಗ್ರ್ಯಾಂಟು. ಅದಕ್ಕೆ 10,000 ಲಕ್ಷ ಕೊಡ್ಬೇಕು, ಮತ್ತೆ 10,000 ಉಳಿತಾ ಅಷ್ಟೇ ಹೇಳಿ ಹೇಳಿದ್ದಾ. ಜನ ಯಾರ್ಯಾರೋ ಹೋಗೋದಿಲ್ಲ ಅಲ್ಲಿಗೆ, ಸೊ ಬರೋಕೆ ದಕ್ಷಿಣ ಇಷ್ಟೇ ಹೆಸರು ಕೂಡ ಇಲ್ಲ, ಯಾರ್ಯಾರೋ ಹೋಗಲ್ಲ. ಇಂಥ ರೀತಿಯಲ್ಲಿ ಬದುಕ ಜನ ಇದ್ದಾರೆ, ಪಾಪ ಏನೋ ಕಟ್ಕೊಟ್ಟು ಅವರೇ ಏನೋ ಬಳ್ಕೊಂಡು ಅಲ್ಲಿ ಅದು ಮಾಡ್ಕೊಂಡು ಕೈ ತರಕಾರಿ ತಾವೇ ಮಾಡ್ಕೊಂಡು ಏನೋ ಮಾಡಿಕೊಂಡು ಜೀವನ ಸಾಗಿಸ್ತಿರ್ತಾರೆ. ಆ ಅರ್ಥದಲ್ಲಿ ಯೋಚನೆ ಮಾಡಿದರೆ ಜೀವನದಲ್ಲಿ ಎಷ್ಟು ಕಷ್ಟ ಇದೆ ಅನ್ನೋದಕ್ಕೆ ನಿಧಾನವಾಗಿ ನೀರು ತಿಳಿಯಾಗುತ್ತೆ ಅಂತ ಹೇಳಿಲ್ಲ, ನಿಧಾನ ತಿಳಿಯಬೇಕು. ಅದು ಯಾವುದು ಪೊಲ್ಯೂಟ್ ಆಗಿದೆ ಕ್ಲೀನ್ ಮಾಡೋದು ಬಹಳ ಕಷ್ಟ, ಎಷ್ಟು ರೋಗ ಬೇಕಾದ್ರೂ ಬರ್ಬೋದು. ವರಾದೇವರ ದೇವಸ್ಥಾನ ಕಲ್ಯಾಣ ಅಂತ ಹೆಸರು ಅದಕ್ಕೆ, ತೀರ್ಥಹಳ್ಳಿಯಿಂದ ಕಲ್ಯಾಣ ಅಂತ ಹೆಸರು. ವರಾಹದೇವರಿದ್ದಾರೆ, ಒಳ್ಳೆ ಬಹಳ ಪ್ರಾಚೀನವಾದ ದೇವಸ್ಥಾನ ಅದು. 8 ಭುಜದ ವರಾಹದೇವರಿದ್ದಾರೆ, 8 ಭುಜದ ಒಳ್ಳೆ ಬಹಳ ಅಪೂರ್ವವಾದ ವಿಗ್ರಹ ಅದು. ಹಿಂದೆ ಒಂದು ಕಾಲಕ್ಕೆ ಅದು ಅಗ್ರಹಾರ ಅಂತೆ, 100 ಜನ ಇದ್ದ ಜಾಗ. ಈಗ ಏನು ಉಡ್ಕೊಂಡಿಲ್ಲ ದೇವಸ್ಥೆ, ಎಷ್ಟೋ ಕಡೆ ಹಾಗೆ ಮಹಿಷಿ ಅವೆಲ್ಲ ಏನಿದ್ದಾರೆ, ಒಂದು ಏನೇನು ಇಲ್ಲ ಇವತ್ತು. ಆ ರೀತಿ ಬೇಕಾದಷ್ಟು ಇದು ಅದೇ ರೀತಿಯ ಜಾಗನೇ, ತುಂಬ ಇದಾಗಿರೋ. ನಿಶ್ಚಲ ಅಂಬುರಭೂತ್ ಅವರೆಲ್ಲ ಏನು ಬಂದಿದೆ ಬಿಡಬಾರದು, ಬಿಟ್ಟರೆ ಬಿಟ್ಟು ಹೋಗ್ಬಿಡುತ್ತೆ, ಆ ಥರ ಒಂದು ಭಕ್ತಿ ಭಾವದಿಂದ ಮಾಡ್ತಾರೆ ಅಷ್ಟೇ. ನಿಶ್ಚಲಾಂಬುರಭೂತ್ ತೂಷ್ಣೀಮ್ ಕೆಸಂತ, ಅವ್ರ್ಯಾರ ಗಂಡಸರ ಊರುಗಳಿಲ್ಲ ಹೋಗ್ಬಿಟ್ರೆ ಯಾರಿಲ್ಲ ಮನೆ ಒಬ್ಬಸ್ ಅಷ್ಟೇನೆ ಗೊತ್ತಾಯ್ತಾ, ಪಕ್ಕದ ಮೇಲೆ ಇಷ್ಟಿದ್ರೆ ಏನಾಗುತ್ತೆ ಅಂತ ಗಾಬರಿ ಆಗಿರ್ತಾರೆ. ಯಾರ್ಯಾರ ಕೂಗಿದ್ರೆ ಕೇಳೋದ ಚಾನ್ಸೇ ಇಲ್ಲ ಅಂತ ಇದ್ರೊಳಗೆ ಧೈರ್ಯ ವಾಸ ಮಾಡ್ತಾರೆ ಅಂದ್ರೆ, ದೇವ್ರ ಹೇಗೆ ಶಕ್ತಿ ಕೊಟ್ರೆ ಏನ್ ಬೇಕಾದ್ರು ಮಾಡ್ಬೋದು. ಶರೀರಾದಿಷು ಅನಾತ್ಮಸು ಯಥಾಹಂ ಮಮತಾಂ ಧೀರಾಹ. ಶರೀರಾದಿಷು ಅನಾತ್ಮಸು, ಅನಾತ್ಮಗಳು ಅಂದ್ರೆ ಜಡ ಪದಾರ್ಥಗಳು. ಶರೀರಾದಿಗಳು ಯಾತಕ್ಕೆ ನಾವು ಮೋಹ ಬಿಡಬೇಕು ಅಂದ್ರೆ ಏನವು, ಜಡ ಪದಾರ್ಥವು. ಜಡ ಪದಾರ್ಥ ಅಂದಮೇಲೆ ಇವತ್ತು ಖರ್ಚು ಕೊಡೆ ಅಂತ ಎಷ್ಟು ಬಿಡ್ತಾನ ಇಲ್ಲ ಅಷ್ಟೇ, ಜಡ ಪದಾರ್ಥ ಜಡ ಪದ. ಆದ್ರೆ ಮಕ್ಕಳಿಸಿತಾನ ಚೇತನ ಅದು ಗೊತ್ತಾಯ್ತಾ, ಜಡ ಪದಾರ್ಥ ಎಷ್ಟೇ ವ್ಯತ್ಯಾಸ ಗೊತ್ತಿದ್ರೆ ಬಿಡ್ಲಕ್ಕೆ ಬರುತ್ತೆ, ತಿಳ್ಕೊಂಡಿರ್ಬೇಕು ಅಂತ ಹೇಳಿದ್ರು. ನಿಶ್ಚಲಾಂಬು ರಘು ತೂಷ್ಣೀಂ ಸಮುದ್ರ ಶರದಾಂಗವೇ ಆತ್ಮನ್ಯುಪರತೆ ಯದ್ವತ್ ಮುನಿರ್ ವಿಪರತಾ ಗಮಃ. ನಿಶ್ಚಲಾಂಬರಭೂ ತೂಷ್ಣೀಂ ಸಮುದ್ರ ಶರದಾಗವೇ. ಸಮುದ್ರ ಶರದ ಋತು ಬರ್ತಿದ್ದಕ್ಕೇನೆ ನಿಶ್ಚಲಾಂಬರಭೂತ್. ಸಮುದ್ರ ಮಳೆಗಾಲದಲ್ಲಿ ಬೋರ್ ಕರಿತಾ ಇರ್ತದೆ, ಅದು ಕಡಿಮೆ ಕೊಡಗಿರತ್ತೆಲ್ಲ ಇರೋದಿಲ್ಲ. ಆಗ ಹೇಗಾಯ್ತು ಅಂದ್ರೆ, ಆತ್ಮನಿ ಉಪರತೆ ಯದ್ವತ್ ಮುನಿಹಿ ವಿಪರತಾಗಮಃ. ಬ್ರಹ್ಮಜ್ಞಾನ ದೇವರ ದರ್ಶನ ಕೊಟ್ಟ ಮೇಲೆ ಶಾಸ್ತ್ರ ಓದೋದು ಬಿಡ್ತಾನಲ್ಲ, ಹಾಗೆ ನಾ ಮೊದಲೇ ಓದೋದ್ಬಿಟ್ಟಿದ್ವಿ, ಅಷ್ಟೇ ಡಿಫರೆನ್ಸು. ಪರೀಕ್ಷೆ ಬರಿಬೇಕಾದ್ರೆ ಓದ್ತಾ ಕೊಡ್ತಾರ, ಎಕ್ಸಾಮಲ್ಲಿ ಯಾರು ಓದಾಗಿಲ್ಲ. ಸೊ ದೇವರು ಕಂಡಾಗ ಏನು ಮಾಡಾಗಿಲ್ಲ, ತಸ್ಯ ಕಾರ್ಯಂ ನವೀದ್ಯತೆ, ಏನು ಮಾಡಾಗಿಲ್ಲ. ಆ ರೀತಿ ಆಯ್ತು, ಸಮುದ್ರ ಅಷ್ಟೆಲ್ಲ ಬೋರ್ಗರಿತಾ ಇದ್ದಿದ್ದು ನಿಲ್ಲಿಸ್ಬಿಡ್ತು. ಭಾರಿ ಭಾರಿ ಪಾಠ ಪ್ರವಚನ ಭಾರಿ ಜೋರು ಮಾಡ್ತಿದ್ದ ವ್ಯಕ್ತಿ ದೇವರು ಕಂಡಾಗ ಬಿಟ್ಬಿಟ್ಟ. ಯಾಕೆ, ಪರ್ಪಸ್ ಸರ್ವಾಗಿ ಹೋಗಿದೆ. ಯಾವತ್ತಿಗೋಸ್ಕರವಾಗಿ ಪಾಠ ಪ್ರವಚನ ಮಾಡಬೇಕಾಗಿತ್ತು, ಆ ದೇವ್ರ ಹುದ್ದೆ ಕಂಡುಬಿಟ್ಟಿದ್ದಾನೆ ಈಗಾಗಲೇ. ಆ ಕಾರಣದ ಅಸಂಪ್ರಜ್ಞಾತ ಸಮಾಜ ಸ್ಥಿತಿ ಒಂದು, ಅಪರೋಕ್ಷ ಜ್ಞಾನ ಒಂದು. ಆ ಕಾರಣದಲ್ಲಿ ಏನು ಯಾವ ಬೈಂಡಿಂಗ್ ಇಲ್ಲ ಅವರಿಗೆ, ಪಾಠ ಪ್ರವಚನ ಯಾವ ಬೈಂಡಿಂಗು ಅವರಿಗಿಲ್ಲ. ಆ ರೀತಿ ಆಯಿತು ಅಂತ ಹೇಳ್ತಾರೆ. ಸಮುದ್ರ ಶಾಂತವಾದ ಹಾಗೆ ಜ್ಞಾನಿಗಳು ಬಾಹ್ಯ ವ್ಯಾಪಾರ ನಿಲ್ಲಿಸ್ಬಿಡ್ತಾರೆ. ಕೇದಾರೇಭ್ಯ ತಪೋ ಗೃಹನ್ ಕರ್ಷಕಾಹ ದೃಢ ಸೇತುಭಿಃ ಯಥಾ ಪ್ರಾಣೈಃ ಸ್ವವಿಜ್ಞಾನಂ ತನ್ನಿರೋಧೇನ ಯೋಗಿನಃ. ಮತ್ತೊಂದು ದೃಷ್ಟಾಂತ, ಕೇದಾರೇಭ್ಯ ತಯೋ ತಪೋ ಗೃಹನ್ ಅಗೃಹನ್ ಕರ್ಷಕಾಹ ದೃಢ ಸೇತುಭಿಃ. ಏನ್ ಮಾಡಿದ್ರಂತೆ, ಸೇತುವೆ ಕಟ್ಟಿದ ನೀರುಗಳು ನೋಡಿ, ಆಗಿನ ಕಾಲಕ್ಕೆ ಸೇತುವೆ ಕಾನ್ಸೆಪ್ಟ್ ಇತ್ತು, ಗೊತ್ತಾಯ್ತಾ, ಸೇತುವೆಗಳ ಮೂಲಕ ಅವ ನೀರಿಲ್ಲ, ಬೇರೆ ನೀರು ಬರೋದಿಲ್ಲ, ಆಗ ಸೇತುವೆ ಕಟ್ಟಿ ಆ ನೀರು ತಗೋಬೇಕಾಗ, ಆ ನೀರು ತಗೊಂಡು ಮ್ಯಾನೇಜ್ ಮಾಡ್ತಾ ಇದ್ರು. ಮಳೆಗಾಲದಲ್ಲಿ ಮಳೆ ನೀರಿಂದ ಕೆಲಸ ಆಗಿತ್ತು, ಈಗ ಸಾಧ್ಯತೆ ಇಲ್ಲ. ಅದರಿಂದಾಗಿನೆ ಕೆರೆ ಗುಂಟಿಗಳಿಂದ ಕರ್ಷಕರು ಕೃಷಿ ಮಾಡೋರೆಲ್ಲ ದೃಢ ಸೇತುವೆ ಗಟ್ಟಿಯಾದ ಸೇತುಗಳ ಮೂಲಕ ನೀರನ್ನ ಅಪಹ ಅಗೃಣ್ಣ ನೀರನ್ನ ತಗೊಂಡ್ರು. ಹೇಗೆ ಅಂದ್ರೆ, ಯಥಾ ಪ್ರಾಣೈಹಿ ಸ್ವವಿಜ್ಞಾನಂ ತನ್ನಿರೋಧೇನ ಯೋಗಿನಃ. ಯೋಗಿಗಳು ಅದಕ್ಕೇನೆ ಹೊರಗಿಂದ ಉಪಯೋಗ ಪಡ್ಕೊಳ್ಳೋದಿಲ್ಲ, ಪ್ರಾಣಾಯಾಮ ಮಾಡಿಬಿಟ್ಟು ಸಿದ್ಧಿ ಪಡ್ಕೊತಾರೆ. ಪ್ರಾಣಗಳು ಎಲ್ಲಿರುತ್ತೆ? ನಮ್ಮ ದೇಹದೊಳಗೆ ಇರೋದು, ಅಲ್ಲಿಂದನೇ ಹೊಳಗದ್ದೆಗಳಿರತಕ್ಕಂಥ ಬಾವಿಗಳಿಂದ ನೀರು ಹೇಗೆ ತಗೋಬೇಕು, ನಮ್ಮ ದೇಹದಲ್ಲಿರೋ ಪ್ರಾಣಗಳನ್ನೇ ನಿಗ್ರಹ ಮಾಡಿಬಿಟ್ರೆ ಅಲ್ಲಿ ಸೇತುವೆ ಕಟ್ಟಬೇಕು, ಇಲ್ಲಿ ಪ್ರಾಣನ ಹಿಡಿಬೇಕು. ಪ್ರಾಣಾಯಾಮ ಸೇತು ನಿರೋಧ. ಯಾರಿಗೆ ನೀರು ತಗೊಳಕ್ಕೆ ಸಾಧ್ಯ? ಮೊದಲು ನೀರು ನಿಲ್ಲಿಸಿದ್ರೆ ನೀರು ತಗೊಳಕ್ಕೆ ಸಾಧ್ಯ. ಸೊ ಪ್ರಾಣಾಯಾಮ ಮಾಡಿಕೊಂಡು ಅಭ್ಯಾಸ ಇದ್ದವರಿಗೆ ಇಂಥ ಪ್ರಸಂಗದಲ್ಲಿ ಏನ್ ಮಾಡಿಬಿಡ್ತಾರೆ, ಅವರು ಪ್ರಾಣಾಯಾಮ ಮಾಡಿಕೊಂಡು ಸುಖವಾಗಿದ್ದು ಬಿಡ್ತಾರೆ. ಸೊ ಒಳಗಿನಿಂದ ಸಪ್ಲೈ ಮಾಡೋ ಸೋರ್ಸ್ ಯಾವುದು ಅಂದ್ರೆ ಪ್ರಾಣಾಯಾಮ. ಅದಕ್ಕೆ ಅನೇಕ ಪ್ರಾಣಿಗಳು ಆಹಾರ ಇಲ್ಲದೆ ಇರ್ತಾರಂತೆ, ವರ್ಷ ತಿಂಗಳಿಗಟ್ಟೆ ಆರಾರು ತಿಂಗಳು ಹಿಮಕರಣಿಗೆ ಹೊರಗೆ ಬರೋದಿಲ್ವಂತೆ. ಅದಕ್ಕೆ ಗಾಳಿ ಆಹಾರ ಅಷ್ಟೆ, ಹಾವುಗಳಿಗೆ ಗಾಳಿ ಆಹಾರ ಅಷ್ಟೆ. ಪ್ರತಿನಿತ್ಯ ಊಟ ಮಾಡಿ ಬದುಕಿದ ಮನುಷ್ಯ ಒಬ್ಬನೇ, ಅನೇಕ ಪ್ರಾಣಿಗಳಿಗೆ ಲಾಂಗ್ ಟೈಮ್ ಗ್ಯಾಪ್, ಅದಕ್ಕೆ ಲಾಂಗ್ ಟೈಮ್ ರಕ್ಷಣೆ ಆಗೋದಿಲ್ಲ. ಅವಕ್ಕೆಲ್ಲ ಏನು ಸಬ್ಸ್ಟಿಟ್ಯೂಟ್ ಆಗ, ಗಾಳಿ ಮಾಡಿ ಉಸಿರಾಟ ಮಾತನಾಡಿದಿರಂತೆ. ಅದು ಪ್ರಾಣದೇವರಿಂದ ಎಷ್ಟಾಗುತ್ತೆ ಎಂಬುದಕ್ಕೆ ಒಳ್ಳೆ ದೃಷ್ಟಾಂತ. ಕೇದಾರೇಭ್ಯ ತಪೋ ಅಗೃಹನ್ ಕರ್ಷಕಾಃ ದೃಢ ಸೇತುಭಿಃ ಯಥಾ ಪ್ರಾಣೈಹಿ ಸ್ವವಿಜ್ಞಾನಂ ತನ್ನಿರೋಧೇನ ಯೋಗಿನಃ. ಪ್ರಾಣ ನಿರೋಧೇನ ಯೋಗಿನಃ ಸ್ವವಿಜ್ಞಾನಂ ಯಥಾ. ಸೊ ಅಂದ್ರೆ ಸ್ವ ಅಂದ್ರೆ ಪರಮಾತ್ಮ, ಬ್ರಹ್ಮಜ್ಞಾನವನ್ನು ಹೇಗೆ ಜ್ಞಾನಿಗಳು ಪಡಿಬೇಕು ಹಾಗೆ. ಶರದರ್ಕಾಂಶು ಜಂ ತಾಪಂ ಭೂತಾನಾಂ ಉಡುಪೋ ಹರತ್. ಪ್ರಾಣಾಯಾಮ ಅಂತ ಹೇಳಿದ್ರೆ ಒಂದು ಪ್ರಾಣಾಯಾಮ ಯಾವುದು, ಈ ಪ್ರಾಣಾಯಾಮ ಗೊತ್ತಿದೆ. ಇನ್ನೊಂದು ಪ್ರಾಣಾಯಾಮ ಅಂದ್ರೆ ಪ್ರಾಣದೇವರ ಶಾಸ್ತ್ರ ಗಟ್ಟಿಯಾಗಿ ಹಿಡದೆ ಪ್ರಾಣಾಯಾಮ, ಆ ಪ್ರಾಣಾಯಾಮ ಬೇಕು. ಈ ಪ್ರಾಣಾಯಾಮ ಆಗದೆ ಎಷ್ಟೋ ಕ್ಲಾಸ್ ಮಾಡ್ತಾರೋ ಅವರೆಲ್ಲ ಹೋಗ್ಬೇಕಾಗಿತ್ತು. ಈ ಪ್ರಾಣ ಅಂಬುದು ಫಿಸಿಕಲ್ ಇದು. ನಿಜವಾದ ಪ್ರಾಣ ಯಾವುದು ಅಂದ್ರೆ ಜ್ಞಾನನೇ. ಆ ಜ್ಞಾನ ಅಂದ್ರೆ ಆಚಾರ್ಯ ಶಾಸ್ತ್ರದಿಂದ ಬರೋ ಜ್ಞಾನನೇ ಜ್ಞಾನ. ಆದ್ದರಿಂದ ಶಾಸ್ತ್ರಾಧ್ಯಯನ ಮಾಡಿದವರಿಗೆ ಆ ಸಮಸ್ಯೆ ಬರೋದಿಲ್ಲ ಅಂತ ಹೇಳ್ತಾರೆ. ಸ್ವರೂಪದಲ್ಲಿ ಆಚಾರ್ಯ ಗಟ್ಟಿ ಹಾಕ್ಬಿಡೋದು, ಎಲ್ಲ ಜ್ಞಾನ ಭಂಡಾರ ಅಲ್ಲಿರೋದ್ರಿಂದ ಸುಖವಾಗಿ ಮಾಡ್ಕೋಬಹುದು. ತನ್ನೀರು ಅದಕ್ಕೆ ಪುಸ್ತಕ ಯಾವಾಗ ಏನ್ ಮಾಡ್ತೀವಿ, ಹಿಂದಿನ ಕಾಲಕ್ಕೆ ಬುತ್ತ ಕಟ್ಟಿಟ್ಬಿಡ್ತೀವಿ, ಸೇತುವೆ ಇದ್ದಾಗ ಕಾಲ ಓದಿದ ತಷ್ಟ ತಗೋ ಬಾರಿ ಕಟ್ಟಿಟ್ಬಿಡೋದು, ಪುಸ್ತಕ ಕಟ್ಟಲೇಬೇಕಾಗಿ ನಿಯಮ ಇದ್ದಾಗ. ತನ್ನಿರೋಧೇನ ಯೋಗಿನಃ ಶರದರ್ಕಾಂಶುಜಂ ತಾಪಂ ಭೂತಾನಾಂ ಉಡುಪೋ ಅಹರತ್ ದೇಹಾಭಿಮಾನಜಂ ಬೋಧೋ ಮುಕುಂದೋ ವ್ರಜಜೋಷಿತಾಂ. ಶರದರ್ಕ ಅಂಶುಜಂ ತಾಪಂ ಭೂತಾನಾಂ ಉಡುಪಃ ಅಹರತ್. ಶರತ್ಕಾಲದಲ್ಲಿ ಬಂದ ಸೂರ್ಯನ ತಾಪವನ್ನ ಭೂತಾನಾಂ ಪ್ರಾಣಿಗಳಿಗೆ ಉಡುಪಃ ಅಹರತ್, ಒಳ್ಳೆ ಬೆಳದಿಂಗಳಿಂದಾಗಿ ಬ್ಯಾಲೆನ್ಸ್ ಆಗಿಬಿಡ್ತಾ ಇತ್ತು. ಬೆಳದಿಂಗಳು ಬಂದಾಗ ಹಗಲಿನ ತಾಪ ಎಲ್ಲ ಕಡಿಮೆ ಆಗೋಗ್ತಾ ಇತ್ತು. ಹೇಗೆ ಅಂದ್ರೆ, ದೇಹಾಭಿಮಾನ ಜಂ ಬೋಧ ಮುಕುಂದೋ ವ್ರಜಯೋಷಿತಾಂ. ಒಬ್ಬ ಸ್ತ್ರೀಯರಿಗೆ ಕೃಷ್ಣ ದೇಹಾಭಿಮಾನದಿಂದ ಬಂದಂತಹ ಒಂದು ದುಃಖವನ್ನ ಜ್ಞಾನದ ಮೂಲಕ ಪರಿಹಾರ ಮಾಡ್ತಿದ್ದಲ್ಲ ಹಾಗೆ ಅಂತ ಹೇಳಿ. ಜ್ಞಾನದ ಮೂಲಕ ಪರಿಹಾರ, ಅಲ್ಲೇ ಚಂದ್ರನ ಮೂಲಕ ಪರಿಹಾರ. ಇಲ್ಲಿ ಚಂದ್ರ ಅಂದ್ರೆ ಆಚಾರ್ಯ ಚಂದ್ರ ಅಂತ ಕರೆದಿದ್ದಾರೆ. ರಸತು ಶ್ರೀಮದಾನಂದ ತೀರ್ಥ ಎಂದ್ರೂ ಕದಂಬರೆ, ಈ ಬೆಳದಿಂಗಳಿನಿಂದ ಸುಖವಾಗಿರ್ತಿದ್ರು. ಅದರಿಂದ ಶಾಸ್ತ್ರ ಓದಿದವರಿಗೆ ಶಾಸ್ತ್ರಾರ್ಥದ ಬೆಳದಿಂಗಳಿರೋದ್ರಿಂದ ಹೊರಗಿನ ತಾಪ ಅನುಭವ ಬರೋದಿಲ್ಲ ಅಂತ ಅರ್ಥ. ಕಮಶೋಭತ ನಿರ್ಮೇಘಂ ಶರದ್ ವಿಮಲ ತಾರಕಂ ಸತ್ವಯುಕ್ತಂ ಯಥಾಚಿತ್ತಂ ಶಬ್ದ ಬ್ರಹ್ಮಾರ್ಥ ದರ್ಶನಂ. ಖಂ ಆಕಾಶವು ಅಶೋಭತ ನಿರ್ಮೇಘಂ, ಒಂದು ಮೇಘ ಇಲ್ಲ ಆಕಾಶದಲ್ಲಿ, ಮೇಘಗಳಿಲ್ಲ, ಹೊಡಿತಾ ಇದೆ. ಶರದ್ ವಿಮಲ ತಾರಕಂ, ನಕ್ಷತ್ರಗಳು ಪರಪರವಾಗಿ ಹೊಡಿತಾ ಇವೆ, ಚಂದ್ರ ಹೊಡಿತದೆ, ನಕ್ಷತ್ರ ಹೊಡಿತಾ ಇವೆ. ಸತ್ವಯುಕ್ತಂ ಯಥಾಚಿತ್ತಂ ಶಬ್ದ ಬ್ರಹ್ಮಾರ್ಥ ದರ್ಶನಂ, ಸತ್ವಪ್ರಧಾನವಾದ ಮನಸ್ಸಿಗೆ ಶಬ್ದ ಬ್ರಹ್ಮದ ಅರ್ಥ ದರ್ಶನ, ಓದಿದ ಪಾಠ ಎಲ್ಲ ಚೆನ್ನಾಗಿ ಅರ್ಥ ಆಗುತ್ತಲ್ಲ ಹಾಗೆ ಅಂತ ಹೇಳಿದರು. ಶಬ್ದ ಬ್ರಹ್ಮ ಅಂದ್ರೆ ಓದಿದ ಬ್ರಹ್ಮ, ಆ ಪರಬ್ರಹ್ಮ ಅಂದ್ರೆ ಸಾಕ್ಷಾತ್ ಬ್ರಹ್ಮ. ಶಬ್ದ ಶಾಸ್ತ್ರ ಓದಿ ದೇವರ ಬಗ್ಗೆ ತಿಳ್ಕೊತೇವಲ್ಲ, ಶಬ್ದ ಬ್ರಹ್ಮ. ಓದಿದ ಬಗ್ಗೆ ಧ್ಯಾನ ಮಾಡಲಿಕ್ಕೆ ಬಹಳ ಅನುಕೂಲವಾಗದ ಯಾವಾಗ ಅಂದ್ರೆ, ಸತ್ವಯುಕ್ತಂ, ದೇಹದ ಸತ್ವಗುಣ ಜಾಸ್ತಿ ಆದಷ್ಟು ಏನಾಗುತ್ತೆ, ಶಾಸ್ತ್ರ ಸರಿಯಾಗಿ ತಿಳಿಯುತ್ತೆ, ಮತ್ತು ಮನಸ್ಸಿಗೆ ಯಾವಾಗಲೂ ಕರಡಿಯಲ್ಲಿ ಗಂಡ ಕಾಣಿಸ್ತಾ ಇರುತ್ತೆ. ಸತ್ವಗುಣ ಜಾಸ್ತಿ ಮಾಡ್ಕೋಬೇಕು. ಶರದ್ ಋತುವಿನಿಂದಾಗಿ ಕೆಸರು ಹೋಯ್ತು, ಈ ಸತ್ವಗುಣದಿಂದಾಗಿ ಮನಸ್ಸಿನ ಕಾಮಕ್ರೋಧಾದಿಗಳು ಹೋಗಿಬಿಡುತ್ತೆ. ರಿಸೀನ್ ದೇವರ ಧ್ಯಾನ ಮಾಡ್ಕೊಂಡಿರ್ತಾರೆ. ಅಖಂಡ ಬಂಡಲಂ ಯೋಮಿನಿ ರರಾಜ ಗುಣಗಣಶಿ ಯಥಾ ಯದುಪತಿ ಕೃಷ್ಣೋ ವೃಷ್ಣಿಚಕ್ರೈರ್ವೃತೋ ಭುವಿ. ಅಖಂಡ ಮಂಡಲಂ ಯೋಮಿನಿ ರರಾಜ ಉಡುಮಣಿ ಉಡುಗಣೈ ಶಶಿ. ಶಶಿ ಚಂದ್ರನು, ಶಶ ಅಂದರೆ ಬಲದ ಗುರುತು, ಶಶಿ ಅಂದರೆ ಒಂದು ಧನ ಧನಿ ಇದ್ರ ಹೇಗೋ ಹಾಗೆ. ಶಶಿ ಚಂದ್ರನು ಉಡುಗಣೈ, ಉಡು ಅಂದರೆ ನಕ್ಷತ್ರಗಳು, ನಕ್ಷತ್ರಗಳ ಗುಂಪಿನೊಂದಿಗೆ ಯೋಮಿನಿ ಆಕಾಶದಲ್ಲಿ ಅಖಂಡ ಮಂಡಲಂ ರರಾಜ, ಅಖಂಡ ಮಂಡಲ ಪೂರ್ಣ ಮಂಡಲವಾಗಿ ಕಾಣಿಸ್ಕೊಂಡ, ಶೋಭಿಸಿದ. ಹೇಗೆ? ಯಥಾ ಯದುಪತಿ ಕೃಷ್ಣ ವೃಷ್ಣಿಚಕ್ರೈಹಿ ವೃತೋ ಭುವಿ. ಕೃಷ್ಣ, ಯದುಪತಿಯಾದ ಕೃಷ್ಣ ಭೂಲೋಕದಲ್ಲಿ ಯಾದವರ ಗುಂಪಿನಲ್ಲಿ ಹೇಗೆ ಹೊಳೆದನೋ ಹಾಗೆ, ಯಾದವರೆಲ್ಲ ನಕ್ಷತ್ರ ಇದ್ದ ಹಾಗೆ, ಮಧ್ಯೆ ಕೃಷ್ಣ, ನಕ್ಷತ್ರಗಳ ಮಧ್ಯೆ ಇದು, ಅಲ್ಲೇ ಆಕಾಶ, ಇಲ್ಲಿ ಭೂಲೋಕ. ಭೂಲೋಕದಲ್ಲಿ ಕೃಷ್ಣಚಂದ್ರನ ಒಂದು ಶೋಭೆ, ಆಕಾಶದಲ್ಲಿ ಆ ಚಂದ್ರನ ಶೋಭೆ, ಜೊತೆಗೆ ನಕ್ಷತ್ರಗಳು, ಜೊತೆ ಯಾದವರು, ಈ ರೀತಿ ಕೃಷ್ಣ ಹೊಳೆದ ಅಂತ ಹೇಳಿದ್ರು. ಆಶ್ಲಿಷ್ಯ ಸಮ ಶೀತೋಷ್ಣಂ ಪ್ರಸೂನ ವನ ಮಾರುತಂ ಜನಾಸ್ತಾಪಂ ಜಹುರು ಗೋಪ್ಯೋ ನಾ ಕೃಷ್ಣ ಹೃದ ಚೇತಸಃ. ಆಶ್ಲಿಷ್ಯ ಸಮಶೀತೋಷ್ಣಂ ಪ್ರಸೂನ ವನಮಾರುತಂ ಜನಾಃ ತಾಪಂ ಜಹುಹು ಗೋಪ್ಯಃ ನಾ ಕೃಷ್ಣಾಹೃತ ಚೇತಸಃ. ಸಮಶೀತೋಷ್ಣಂ ಪ್ರಸೂನ ವನಮಾರುತಂ, ಪ್ರಸೂನ ಅಂದರೆ ಹೂವು, ಹೂವುಗಳಿಂದ ಕೂಡಿದಂತಹ ಒಳ್ಳೆ ಗಾಳಿ ಬೀಸೋದನ್ನು ನೋಡಿ. ಸಮಶೀತೋಷ್ಣ, ಹೆಚ್ಚು ಬಿಸಿಯಿಲ್ಲ ಹೆಚ್ಚು ತಣ್ಣಗಿಲ್ಲ ಅಂತ ವಾಯು ಬಂದಾಗ ಜನಗಳು ಭಾರಿ ಖುಷಿಯಾಗಿಬಿಟ್ಟು ತಾಪ ಮರೆತುಬಿಟ್ರು. ಜನಾಃ ತಾಪಂ ಜಹುಹು. ಆದರೆ ಗೋಪ್ಯಃ ನಾ, ಗೋಪಿಯರಿಗೆ ಮಾತ್ರ ತಾಪ ಪರಿಹಾರ ಆಗಲೇ ಇಲ್ಲ. ಇಬ್ಬರಿಗೂ ಸೇಮ್ ಗಾಳಿ ಬೀಸಿದ್ರು ಕೂಡ ಅವರಿಗೆ ಶಾಂತಿ ಆಯ್ತು, ಶಾಂತಿ ಆಗಲೇ ಇಲ್ಲ. ಯಾತಕ್ಕೆ ಅಂದರೆ ನಾ ಕೃಷ್ಣಾಹೃತ ಚೇತ ಸಹ, ಅವರಿಗೆ ಈ ಬೆಳೆದಿಗಿಡಬೇಕೆ ಕೃಷ್ಣ ಬೇಕಾಗಿತ್ತು, ಕೃಷ್ಣ ಸಿಗಲಿಲ್ಲ ಆದ್ರಿಂದ ಇನ್ನು ದುಃಖ ಹಾಗೆ ಅವರಿತ್ತು ಅಂತ ಹೇಳ್ತಾರೆ. ಇವಾಗ ಫ್ಯಾನ್ ಹಾಕೊಂಡು ಆರಾಮ ನಿದ್ದೆ ಹೊಡಿತಿರ್ತಾರೆ, ಅದು ದೇವ್ರ ಧ್ಯಾನ ಮಾಡೋರಿಗೆ ಫ್ಯಾನಿನ ಸುಖ ಕುಖ ಕೊಡೋದಿಲ್ಲ. ಯಾತಕ್ಕೆ? ಮುಖ್ಯ ಕೆಲಸನೇ ಆಗಿಲ್ಲ ತಗೊಂಡು ಏನು ಮಾಡಬೇಕು ಅಂತ ಹೇಳ್ತಾರೆ. ಚೆನ್ನಾಗಿ ಓದ್ದವನು, ಓದ್ದವನಿಗಿರೋ ಖುಷಿ, ಓದೇ ಇಲ್ಲ ಫ್ಯಾನ್ ಹಾಕೊಂಡು ನಿದ್ದೆ ಮಾಡ್ತಾರೆ, ಏನು ಖುಷಿ ಇರುತ್ತೆ ಅವನಿಗೆ? ಗೋಪಿಕಾಸ್ತ್ರೀಯರಿಗೆ ಏನು ಬೇಕಾಗಿತ್ತು? ಈ ಸುಖ ಬೇಕಾಗಿದ್ದಿಲ್ಲ, ಕೃಷ್ಣ ದರ್ಶನ ಆಗಬೇಕಾಗಿತ್ತು. ಅದು ಆಗದೆ ಇದ್ದವರೆಲ್ಲ ಎಂಥ ಒಳ್ಳೆ ವಾತಾವರಣ ಬಂದು ಎಂಜಾಯ್ ಮಾಡ್ತಿರಲಿಲ್ಲ. ಅದನ್ನೇ ಸುಖ ದುಃಖ ಸಮಯ ಕೃತ್ವ ಅಂತ ಹೇಳಿದ್ದು. ಲೋಕದ ಸುಖ ಎಷ್ಟೇ ಸುಖವಾಗಿದ್ದರೂ ಕೂಡ ದೇವರ ದರ್ಶನ ಆಗಿಲ್ಲ ಅಂದರೆ ಏನು ಹೇಳಬೇಕು? ಅದಕ್ಕೆ ಯಶಸ್ಸಲ್ಲ ಅಂತಾನೆ ಅರ್ಥ. ಶ್ರೀಪಾದರ ದೇವ್ರ ನಾಮ ಇದೆ ಒಂದು, ಸುಮ್ಮನೆ ವೈಷ್ಣವ ನೆಂಬಿರಿ ಪರಬ್ರಹ್ಮ ಸುಜ್ಞಾನ ವರಿಯದ ಮನುಜನ್ನ ಸುಮ್ಮನೆ ವೈಷ್ಣವ ನೆಂಬಿರಿ ಅಂತ ದೇವ್ರ ನಾಮ ಎಷ್ಟು ಚೆನ್ನಾಗಿದೆ ಅಂದರೆ ಅದು ಒಳ್ಳೆ ಹೇಳ್ತಾ ಹೋಗ್ತಾರೆ ಅವರು. ಏನೋ ನಾನು ಹೊರಗಿನ ನೋಡಿ ಹೊರಳ್ತಾ ಇದ್ದೀರಿ ನೀವು, ಅದು ಸಾಲದು ಅಂತ ಹೇಳ್ತಾ. ಸುಮ್ಮನೆ ವೈಷ್ಣವ ನೆಂಬಿರಿ, ವೈಷ್ಣವ ಅಂತ ಯಾವಾಗ ಅನ್ಬೇಕು? ವಿಷ್ಣು ದರ್ಶನ ಮಾಡಿದ್ರೆ ವೈಷ್ಣವ ಅಂತ ಕರಿಬೇಕು. ವಿಷ್ಣು ದರ್ಶನ ಮಾಡಿಲ್ಲ ನಾನು, ವೈಷ್ಣವ ಅಂತ ಯಾಕೆ ಕರಿತೀರಿ ಅಂತ ಹೇಳ್ತಾರೆ. ಕೋರ್ಸ್ ಕಂಪ್ಲೀಟ್ ಮಾಡದೆ ಇದ್ದವನನ್ನ ಡಾಕ್ಟ್ರು ಇಂಜಿನಿಯರ್ ಅಂತ ಕರೆದ್ರೆ ಹಾಗೋ ಹಾಗೆ, ನನ್ನ ಕರಿಬಾರ್ದು ಹಾಗೆ ಅಂತ ಹೇಳ್ತಾರೆ. ಆ ಮೂಲಕ ನಮಗೆ ಹೇಳ್ತಾರೆ ಏನಂತ, ಆತ್ಮಾವನವಕರಣ ಮಾಡ್ಕೋಬೇಕು. ಸುಮ್ಮನೆ ವೈಷ್ಣವನ ಹುಟ್ಟಿದ ಮಾತ್ರಕ್ಕೆ ವೈಷ್ಣವನಾಗೋದಿಲ್ಲ, ಪರಬ್ರಹ್ಮ ಸುಜ್ಞಾನ ಬರೋವರೆಗೂ ವೈಷ್ಣವತ್ವ ಅಂಬೋದೇ ಅಲ್ಲ ಅಂತ ಹೇಳೋದಕ್ಕೆ ಒಳ್ಳೆ ದೇವ್ರ ನಾಮ. ಅವರಿಗೆ ಆ ದುಃಖ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಅವ್ರಿಗೆ ಶ್ರೀರಮಣ ತವಚರಣ ದೊರಕುವುದು ಹೇಗೆ ಇನ್ನುವೆಲ್ಲ ಇಂಥ ಹಾಡುಗಳು. ಜಹರು ಗೋಪ್ಯ ನಾ ಕೃಷ್ಣಾಹೃದ ಚೇತ ಸಹ. ಗಾವೋ ಮೃಗಾಹ ಖಗಾಹ ನಾರ್ಯ ಪುಷ್ಪಿಣ್ಯ ಶರದ ಅಭವನ್ ಅನ್ವೀಯಮಾನ ಋಷಭೈ ಫಲೈರೀಷತ್ ಕ್ರಿಯಾ ಇವ ಉದಹೃಷ್ಯನ್ ವಾರಿಜಾನಿ ಸೂರ್ಯೇಣ ಕುಮುದಂ ವಿನಾ ರಾಜ್ಞಾತು ನಿರ್ಭಯೋ ಲೋಕೋ ಯಥಾ ದಶೂನ್ ವಿನಾ ನೃಪಾ. ಪುರಗ್ರಾಮೇಶು ಆಶ್ರಮಿಣಾಂ ಇಂದ್ರಯಾಗ ಮಹೋತ್ಸವೈ ಬಹೌ ಭೂಹು ಪಕ್ವಸಸ್ಯಾಧ್ಯಾ ಕಲಾಭ್ಯಾಂ ನಿತರಾಂ ಹರೇ ವಣಿಜೋ ನಗರಾತ್ ಸ್ವೀಯಾಂತ್ ನಿರ್ಗತ್ಯಾರ್ಥಾನ್ ಪ್ರಪೇದಿರೇ ವರುಷರುದ್ಧಾ ಯಥಾ ಸಿದ್ಧಾಃ ಸ್ವಪಿಂಡಾನ್ ಕಾಲ ಆಗತೇ. ಅದಿಷ್ಟೇ ಇರಲಿ, ನಾಳೆ ಅದನ್ನ ಒಂದು ವರ್ಷ. ಇದು ಶ್ರೀಮದ್ ಭಾಗವತೆ ದಶಮಸ್ಕಂದೆ ಅಷ್ಟಾದಶೋಧ್ಯಾಯ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದ ಓಚಮಹಂ ತೇನ ಪ್ರಿಯತಾಂ ಕಮಲಾಯ. ಹರೇ ನಮಃ.